ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಕಳೆದ 15 ದಿನಗಳಲ್ಲಿ ವಿವಿಧ ವಿಜ್ಞಾನ ಪತ್ರಿಕೆಗಳು ಪ್ರಕಟಿಸಿದಂತಹ ಪ್ರಬಂಧಗಳಿಂದ ಕೆಲವು ಸಂಶೋಧನೆಗಳನ್ನು ಆಯ್ದು ಅವುಗಳ ಸಾರಾಂಶವನ್ನು ನಾವು ನಿಮಗೆ ಇಲ್ಲಿ ಕೇಳಿಸುತ್ತಿದ್ದೇವೆ. ಇದು ಸಂಪುಟ 2, ಸಂಚಿಕೆ 1, ಸೆಪ್ಟೆಂಬರ್ 9, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಅನ್ಯಲೋಕದಲ್ಲಿ ನಾವು ನಡೆದೇವೆ, ನೀರ್ಗುಳ್ಳೆಗಳ ಚಮತ್ಕಾರ, ವಲಸೆ ಬಂದ ಆತಂಕ, ತುಂತುರು ಸುದ್ದಿಗಳು ಹಾಗೂ ಬೀಗಲ್ ಸಾಹಸಯಾನ. ಅನ್ಯಲೋಕದಲ್ಲಿ ನಾವು ನಡೆದೇವೆ. ಪ್ರಧಾನಮಂತ್ರಿ ಮೋದಿಯವರು 2022 ಇಸವಿಯ ವೇಳೆಗೆ ಭಾರತೀಯರೊಬ್ಬರು ಭಾರತೀಯರೇ ನಿರ್ಮಿಸಿದ ಹಾಗೂ ಹಾರಿಸಿದಂತಹ ಅಂತರಿಕ್ಷ ನೌಕೆಯಲ್ಲಿ ಅಂತರಿಕ್ಷಯಾನ ಮಾಡುತ್ತಾರೆಂದು ಘೋಷಿಸಿ ಆಗಿದೆ. 4 ವರ್ಷದಷ್ಟು ಅಲ್ಪಾವಧಿಯಲ್ಲಿ ಇದು ಸಾಧ್ಯವೋ ಇಲ್ಲವೋ ಎನ್ನುವ ಬಗ್ಗೆ ಈಗ ಚರ್ಚೆಯೂ ಆರಂಭವಾಗಿದೆ. ಆದರೆ ಇಸ್ರೋದ ವಿಜ್ಞಾನಿಗಳು ಇದೊಂದು ಸವಾಲು, ಇದನ್ನು ಗೆದ್ದೆಗೆಲ್ಲುತ್ತೇವೆ ಎಂದು ತೊಡೆತಟ್ಟಿದ್ದೂ ಆಗಿದೆ. ಇದು ಇಷ್ಟಕ್ಕೆ ನಿಲ್ಲುತ್ತದೆಯೋ ಅಥವಾ ನಾಳೆ ಬರುವ ಮತ್ತೊಂದು ಸರ್ಕಾರ ನಾನೇನು ಕಡಿಮೆ ಎಂದು ಭಾರತೀಯರು ಬೇರೆ ಲೋಕಕ್ಕೆ ಪಯಣಿಸಲಿ ಎಂದು ಆದೇಶಿಸುವುದೋ ಗೊತ್ತಿಲ್ಲ. ಹಾಗೇನಾದರೂ ಆದರೆ ನಾವು ಬೇರೆ ಲೋಕವನ್ನು ತಲುಪಬಲ್ಲೆವೆ? ತಲುಪಿದರೆ ಅಲ್ಲಿ ನಮ್ಮ ಬದುಕು ಹೇಗಿರಬಹುದು? ಅಲ್ಲಿರುವ ಸಮಸ್ಯೆಗಳೆಲ್ಲವನ್ನೂ ನಾವು ತಾಳಿಕೊಳ್ಳಬಲ್ಲೆವೆ? ಬಹುಶಃ ಒಂದು ಸಮಸ್ಯೆಯನ್ನು ಬಿಟ್ಟು ಮಿಕ್ಕೆಲ್ಲವನ್ನು ನಾವು ತಾಳಿಕೊಳ್ಳಬಹುದು ಎನ್ನುತ್ತದೆ ಆರ್ಕ್ಸಿವ್ ಮುಕ್ತಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಸಂಶೋಧನೆ. ಕ್ರೊಯೇಷಿಯಾದ ಜಾಗ್ರೆಬ್ ವಿಶ್ವವಿದ್ಯಾನಿಲಯದ ಫಿಸಿಕ್ಸ್ ಪ್ರೊಫೆಸರ್ ನಿಕೋಲಾ ಪೋಲಿಯಾ ಮತ್ತು ಸಂಗಡಿಗರು ಮನುಷ್ಯನ ದೇಹ ಎಷ್ಟು ಮಟ್ಟಿಗೆ ಗುರುತ್ವಾಕರ್ಷಣೆಯನ್ನು ತಾಳಿಕೊಳ್ಳಬಹುದು ಎಂದು ಲೆಕ್ಕ ಹಾಕಿರುವುದೇ ಈ ವರದಿ. ಇವೆಲ್ಲವೂ ಸರಿ, ಅಂತರಿಕ್ಷದಲ್ಲಿ ಮನುಷ್ಯರು ಪಯಣಿಸುವುದು ಅಷ್ಟು ಕಷ್ಟವೇಕೆ ಎನ್ನುವ ಪ್ರಶ್ನೆ ನಮಗೂ ನಿಮಗೂ ಸಹಜವಾಗಿಯೇ ಉಂಟಾಗುತ್ತದೆ. ಅಲ್ಲಿ ಹಲವು ಸಮಸ್ಯೆಗಳಿವೆಯಂತೆ. ಅಂತರಿಕ್ಷದಲ್ಲಿ ಉಸಿರಾಡಲು ಗಾಳಿ ಇಲ್ಲ, ಗಾಳಿಯ ಒತ್ತಡ ಇಲ್ಲದರಿಂದಲೂ ತೊಂದರೆ ಆಗಬಹುದು, ಬಿಸಿಲು ಎಲ್ಲಿನಂತೆ ಇರುವುದಿಲ್ಲ, ಇನ್ನೂ ಪ್ರಖರವಾಗಿರಬಹುದು ಅಥವಾ ತುಂಬಾ ಥಂಡಿಯೂ ಇರಬಹುದು. ಇನ್ನು ಊಟ ತಿಂಡಿ ಸಮಸ್ಯೆಯೂ ಇವೆ. ಅಲ್ಲಿ ಗುರುತ್ವಾಕರ್ಷಣೆಯೂ ಇಲ್ಲ, ಹೀಗಾಗಿ ಎಲ್ಲವೂ ತೇಲಲು ಆರಂಭಿಸುತ್ತವೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರಷ್ಟೇ ಅಂತರಿಕ್ಷದಲ್ಲಿ ಮನುಷ್ಯನ ಪ್ರಯಾಣ ಸಾಧ್ಯ. ಪುಣ್ಯಕ್ಕೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕಿಯಾಗಿದೆ. ಒತ್ತಡವನ್ನು ಉಂಟು ಮಾಡುವ, ದೇಹವನ್ನು ತಣ್ಣಗೆ ಇಡುವ ಸ್ಪೇಸ್ ದಿರಿಸುಗಳು ಹಾಗೂ ಅಂತರಿಕ್ಷದಲ್ಲಿ ಒಳ್ಳೆಯ ಪೋಷಣೆ ನೀಡುವ ಅತಿ ಕಡಿಮೆ ತೂಕದ ಆಹಾರ ಇತ್ಯಾದಿ ರೆಡಿ ಇವೆ. ಹಾಗಾಗಿ ಇವೆಲ್ಲವನ್ನೂ ನಾವು ತಾಳಿಕೊಳ್ಳಬಹುದು. ಆದರೆ ತಾಳಿಕೊಳ್ಳಲು ಆಗದಂತದ್ದು ಎಂದರೆ ಅದು ಗುರುತ್ವಾಕರ್ಷಣೆ. ಗ್ರಹಗಳ ನಡುವೆ ಪಯಣಿಸುವಾಗ ಗುರುತ್ವಾಕರ್ಷಣೆ ಅಷ್ಟಾಗಿ ಕಾಡುವುದಿಲ್ಲ, ಚಂದ್ರನ ಮೇಲೆ ಇಳಿದಾಗಲೂ ಅಷ್ಟು ಕಾಡುವುದಿಲ್ಲ. ಏಕೆಂದರೆ ಭೂಮಿಗಿಂತಲೂ ಚಿಕ್ಕದಾಗಿರುವ ಚಂದ್ರನ ಗುರುತ್ವಾಕರ್ಷಣೆ ತುಸು ಕಡಿಮೆಯೇ. ಆದರೆ ನಾವೇನಾದರೂ ಇನ್ನಷ್ಟು ಉತ್ಸಾಹದಿಂದ ಸೂರ್ಯಮಂಡಲದ ಆಚೆಗೆ ಇರುವ ಭೂಮಿಯಂತಹುದೇ ಗ್ರಹಕ್ಕೆ ಪ್ರಯಾಣಿಸಿದೆವೆನ್ನಿ, ಆಗ ಇದು ಪ್ರಮುಖ ವಿಷಯವಾಗುತ್ತದೆ. ಅಂತಹ ಗ್ರಹಗಳಿವೆಯೇ? ಇವೆ. ಸುಮಾರು 400ಕ್ಕೂ ಹೆಚ್ಚು ಭೂಮಿಯಷ್ಟೇ ಗಾತ್ರವಿರುವ ಗ್ರಹಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಭೂಮಿಗಿಂತಲೂ ಭಾರ, ಆದ್ದರಿಂದ ಇವುಗಳ ಗುರುತ್ವಾಕರ್ಷಣೆಯೂ ಬಲವಾಗಿರುತ್ತದೆ. ಭೂಮಿಯ 5 ಪಟ್ಟು ಹೆಚ್ಚು ಬಲವಾಗಿ ಸೆಳೆಯುವ ಗ್ರಹಗಳಿಂದ 100 ಪಟ್ಟು ಬಲವಾಗಿ ಸೆಳೆಯುವ ಗ್ರಹಗಳೂ ಇವೆ. ಇವುಗಳನ್ನು ನಾವು ತಲುಪಿದರೆ ಏನಾಗಬಹುದು? ಅಲ್ಲಿ ನಾವು ಸಹಜವಾಗಿ ಇರಲು ಸಾಧ್ಯವೇ? ಇದು ಪೋಲ್ಯಾ ತಂಡದ ಪ್ರಶ್ನೆ. ಕೆಲವು ಸರಳ ಪ್ರಶ್ನೆಗಳನ್ನು ಕೇಳಿ ಇವರು ಉತ್ತರ ಹುಡುಕಲು ಪ್ರಯತ್ನಿಸಿದ್ದಾರೆ. ನಮ್ಮ ದೇಹದ ತೂಕ ಎಂದರೆ ಭೂಮಿಯ ಗುರುತ್ವ ನಮ್ಮನ್ನು ಜಗ್ಗುವ ಬಲ. ಆದ್ದರಿಂದ ಗುರುತ್ವ ಹೆಚ್ಚಾದಷ್ಟು ಭಾರವೂ ಹೆಚ್ಚಾಗುತ್ತದೆ. ಅಂದರೆ ಭೂಮಿಗಿಂತ ಹೆಚ್ಚು ಗುರುತ್ವ ಇದ್ದರೆ ಅದನ್ನು ನಮ್ಮ ದೇಹ ತಾಳಿಕೊಳ್ಳಬಹುದೇ? ಇದು ಮೊದಲ ಸಂದೇಹ. ನಮ್ಮ ಮೂಳೆ ಎಷ್ಟು ಭಾರವನ್ನು ತಾಳಬಲ್ಲುದು? ಸುಮಾರು 50 ಕಿಲೋಗ್ರಾಂ ವಸ್ತುವಿರುವ ದೇಹಕ್ಕೆ ಒಂದೇ ಕಾಲಿದೆ ಎಂದುಕೊಂಡು ನಮ್ಮ ತೊಡೆಮೂಳೆ ಅತಿ ಹೆಚ್ಚು ಎಂದರೆ ಎಷ್ಟು ಭಾರ ಹೊರಬಲ್ಲುದು ಎಂದು ಇವರು ಲೆಕ್ಕ ಹಾಕಿದ್ದಾರೆ. ಹಾಗೆ ಸುಮ್ಮನೆ ನಿಂತಾಗ ಸುಮಾರು ಭೂಮಿಯ 100 ಪಟ್ಟು ಅಂದರೆ ಸೆಕೆಂಡಿಗೆ 980 ಮೀಟರ್ ವೇಗೋತ್ಕರ್ಷ ಇರುವ ಗುರುತ್ವದ ನೆಲೆಯಲ್ಲೂ ನಮ್ಮ ಮೂಳೆ ತಾಳಿಕೊಳ್ಳಬಲ್ಲುದು. ನಡೆಯುವಾಗ ಇದು ಒಂದು 10 ಪಟ್ಟು ಕಡಿಮೆ ಆಗಬಹುದು. ಅಂದರೆ ಭೂಮಿಗಿಂತ 10 ಪಟ್ಟು ಗುರುತ್ವಾಕರ್ಷಣೆ ಹೆಚ್ಚಿರುವಂತಹ ಗ್ರಹದಲ್ಲಿಯೂ ನಾವು ನಿಲ್ಲಲು ಅಡ್ಡಿಯೇನೂ ಇಲ್ಲ. ಹಾಗೆಯೇ ಮಲಗಿದ್ದವರು ಮೇಲೇಳುವುದು ಎಂದರೆ ಭೂಮಿಯ ಆಕರ್ಷಣೆಯನ್ನು ಮೀರಿ ಬಲವನ್ನು ಪ್ರಯೋಗಿಸುವುದು ಎಂದರ್ಥವಷ್ಟೇ. ಇದು ಎರಡನೆಯ ಸಂದೇಹ. ನಮ್ಮ ತೊಡೆಯ ಸ್ನಾಯು ಹೀಗೆ ಎಷ್ಟು ಬಲವನ್ನು ಮೀರಿ ಏಳಬಲ್ಲುದು ಎಂದು ಪೋಲ್ಯ ಲೆಕ್ಕ ಹಾಕಿದ್ದಾರೆ. ಭೂಮಿಗಿಂತ ಸುಮಾರು 5 ಪಟ್ಟು ಹೆಚ್ಚು ಗುರುತ್ವ ಇರುವ ಗ್ರಹದ ಸೆಳೆತವನ್ನು ಮೀರುವಂತಹ ಬಲವನ್ನು ಕೂಡ ನಮ್ಮ ಸ್ನಾಯು ಹುಟ್ಟಿಸಬಲ್ಲದಂತೆ. ಅದಕ್ಕಿಂತ ಹೆಚ್ಚಾದರೆ ಇದು ಹರಿದು ಹೋಗುತ್ತದೆ, ಹೀಗೆಂದು ಪೋಲ್ಯ ತಂಡ ಲೆಕ್ಕ ಹಾಕಿದೆ. ಇನ್ನು ಓಡಾಟ ಎಲ್ಲಿಯವರೆಗೂ ಸಾಧ್ಯ? ಇದು ಮೂರನೆಯ ಸಂದೇಹ. ನಡೆಯುವುದು ಅಥವಾ ಓಡುವುದು ಎಂದರೆ ಒಂದು ರೀತಿ ನಮ್ಮ ದೇಹದ ಭಾರವೆಲ್ಲವನ್ನು ಲೋಲಕದಂತೆ ಹಿಂದೆ ಮುಂದೆ ವಾಲಾಡಿಸುವುದು ಎನ್ನುತ್ತಾರೆ ವಿಜ್ಞಾನಿಗಳು. ನಡೆಯುವಾಗ ಒಂದು ಕಾಲು ತೂಗಿ ಹಾಕಿದ ಲೋಲಕದಂತೆ ವಾಲಾಡಿದರೆ ಮತ್ತೊಂದು ನೆಲದಲ್ಲಿ ನೆಟ್ಟ ಸರಳಿನಂತೆ ವಾಲಾಡುತ್ತದೆ. ಈ ಎರಡೂ ಬಗೆಯ ಚಲನೆಯನ್ನು ಗುರುತ್ವ ಪ್ರಭಾವಿಸುತ್ತದೆ. ಉದಾಹರಣೆಗೆ, ಸಮ ಉದ್ದ ಇರುವ ಹಗ್ಗದಲ್ಲಿ ಸಮ ತೂಕದ ಚೆಂಡುಗಳನ್ನು ನೇತು ಹಾಕಿದರೆ ಅವು ವಿಭಿನ್ನ ಗುರುತ್ವದಲ್ಲಿ ಅರ್ಥಾತ್ ವಿಭಿನ್ನ ಗ್ರಹಗಳಲ್ಲಿ ಬೇರೆ ಬೇರೆ ಗತಿಯಲ್ಲಿ ವಾಲಾಡುತ್ತವೆ. ಅರ್ಥಾತ್ ಗುರುತ್ವ ನಾವೆಷ್ಟು ವೇಗವಾಗಿ ನಡೆಯಬಲ್ಲೆವು ಎನ್ನುವುದನ್ನು ನಿರ್ಧರಿಸುತ್ತದೆ. ನಾವಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳ ನಡೆಯ ವೇಗವು ಒಂದು ಮಿತಿಯೊಳಗೆ ಇರಲು ಈ ಭೂಮಿಯ ಗುರುತ್ವವೇ ಕಾರಣ. ಗುರುತ್ವ ಹೆಚ್ಚಾದರೆ ವಾಲಾಟದ ಗತಿಯಷ್ಟೇ ಅಲ್ಲ, ಅದರಿಂದಾಗಿ ನಮ್ಮ ತೊಡೆಮೂಳೆ ಹಾಗೂ ಸ್ನಾಯುವಿನ ಮೇಲೆ ಬೀಳುವ ಬಲವೂ ಹೆಚ್ಚು ಕಡಿಮೆ ಆಗುತ್ತದೆ. ಇವೆಲ್ಲವನ್ನು ಲೆಕ್ಕ ಹಾಕಿದಾಗ ಅತಿ ಗಟ್ಟಿ ಮೂಳೆ ಸ್ನಾಯು ಇರುವಂತಹ ಜಗಜಟ್ಟಿಗಳು ಕೂಡ ಭೂಮಿಯ ಗುರುತ್ವಕ್ಕಿಂತ 5 ಪಟ್ಟು ಗುರುತ್ವವಿರುವ ಲೋಕದಲ್ಲಿ ಸರಾಗವಾಗಿ ನಡೆಯಲಾರರು, ಓಡಲಾರರು. ಅರ್ಥಾತ್ ಅನ್ಯಲೋಕಕ್ಕೆ ದಾಳಿ ಇಡುವ ಯೋಜನೆ ಏನಾದರೂ ನಮಗಿದ್ದರೆ ಬಹುಶಃ ಭೂಮಿಯ 5 ಪಟ್ಟು ಹಾಗೂ ಅದಕ್ಕೂ ಮೇಲಿನ ಗುರುತ್ವವಿರುವ ಲೋಕಗಳನ್ನು ಮರೆತು ಬಿಡಬೇಕು. ಅಲ್ಲಿ ನಿಲ್ಲಲು, ಏಳಲು, ಓಡಲು ಆಗುವುದಿಲ್ಲ. ಎಲ್ಲಾ ಸರಿ, ಆದರೆ ಮಾನವ ಇಷ್ಟಕ್ಕೆ ನಿಲ್ಲುವನೆ? ತಾನು ನಡೆಯಲಾಗದಿದ್ದರೇನಂತೆ? ವಾಹನವನ್ನು ಬಳಸಿ ಓಡಾಡಲು, ಸಾಧನಗಳನ್ನು ಬಳಸಿ ಗುರುತ್ವದ ಬಲವನ್ನು ವಿರೋಧಿಸಬಹುದಲ್ಲವೇ ಎಂದಿರಾ? ನಿಜ, ಏನೇ ಅಪಾಯವಿದ್ದರೂ ತನ್ನ ಹಠವನ್ನೇ ನಡೆಸುವ ದುಸ್ಸಾಹಸಿ ಈ ಮಾನವ ಅಲ್ಲವೇ?
ಚುಟುಕು ಚುರುಮುರಿ.
ನೀರ್ಗುಳ್ಳೆಗಳ ಚಮತ್ಕಾರ. ನೀರ್ಗುಳ್ಳೆಗಳನ್ನು ನೋಡಿದ್ದೀರಲ್ಲ, ನೀರನ್ನು ದ್ರವವನ್ನು ಕುದಿಸುವಾಗ ಇವನ್ನು ಕಂಡಿರುತ್ತೀರಿ. ಸೋಪಿನ ಗುಳ್ಳೆಗಳನ್ನು ಊದಿ ಅವು ಗಾಳಿಯಲ್ಲಿ ಮೇಲೆ ಮೇಲೆ ಏರುವುದನ್ನು ಕಂಡು ಖುಷಿಪಟ್ಟಿರುತ್ತೀರಿ. ಹಾಗೆಯೇ ನೀರಿನಲ್ಲಿ ಎಣ್ಣೆ ಹಾಕಿ ಕುಲುಕಿದಾಗ ಉಂಟಾಗುವ ಗುಳ್ಳೆಗಳು ಕೊನೆಗೆ ಮೇಲೇರಿ ಪದರವಾಗಿ ಕುಳಿತುಕೊಳ್ಳುವುದನ್ನು ಗಮನಿಸಿರುತ್ತೀರಿ. ಏನೇ ಇರಲಿ, ಈ ಗುಳ್ಳೆಗಳು ತಮ್ಮಿಷ್ಟದಂತೆ ಚಲಿಸುತ್ತವೆಯೇ ಹೊರತು ನಮ್ಮಿಷ್ಟದಂತೆ ನಡೆದುಕೊಳ್ಳುವುದಿಲ್ಲ ಎನ್ನುವುದು ನಮಗೆಲ್ಲ ಗೊತ್ತು. ಗುಳ್ಳೆಗಳು ನಾವು ಹೇಳಿದ್ದನ್ನು ಕೇಳುವಂತೆ ಮಾಡಬಹುದಂತೆ. ಹಾಗೊಂದು ರಾಸಾಯನಿಕ ಚಮತ್ಕಾರವನ್ನು ನೇಚರ್ ಕೆಮಿಸ್ಟ್ರಿ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ. ಇಂಗ್ಲೆಂಡಿನ ಬ್ರಿಸ್ಟಲ್ ವಿಶ್ವವಿದ್ಯಾನಿಲಯದ ಸೆಂಟರ್ ಫಾರ್ ಪ್ರೋಟೋ ಲೈಫ್ ರಿಸರ್ಚ್ ಹಾಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಭಾಗದ ವಿಜ್ಞಾನಿ ಅವಿನಾಶ್ ಪಾಟೀಲ್ ಮತ್ತು ಸಂಗಡಿಗರು ಈ ವರದಿ ಮಾಡಿದ್ದಾರೆ. ಇವರು ಕಿಣ್ವಗಳು ಹಾಗೂ ಕೆಲವು ರಾಸಾಯನಿಕಗಳನ್ನು ತುಂಬಿದ ನೀರ್ಗುಳ್ಳೆಗಳನ್ನು ರಚಿಸಿ ಹೀಗೆ ಬೇಕೆಂದ ರೀತಿಯಲ್ಲಿ ಮೇಲೆ ಕೆಳಗೆ ಓಡಾಡುವಂತೆ ಮಾಡಬಹುದು ಎಂದು ತಿಳಿಸಿದ್ದಾರೆ. ಗುಳ್ಳೆಗಳಲ್ಲಿ ಎರಡು ಬಗೆ. ದ್ರವದ ತೆಳುಪೊರೆಯೊಂದು ಗಾಳಿಯನ್ನು ಹೊರಗಿನ ನೀರಿನಿಂದ ಬೇರೆಯಾಗಿಡುವಂತಹ ಗುಳ್ಳೆಗಳು, ಅಥವಾ ಎಣ್ಣೆಯಂತಹ ದ್ರವದ ಪೊರೆ ನೀರಿನಂತಹ ಮತ್ತೊಂದು ದ್ರವವನ್ನು ಸುತ್ತುವರೆದು ಹೊರಗಿನ ನೀರಿನಿಂದಲೋ ಎಣ್ಣೆಯಿಂದಲೋ ಬೇರೆಯಾಗಿಡುವಂತಹ ಗುಳ್ಳೆಗಳು. ಇವನ್ನು ಮೈಸೆಲ್ಲುಗಳು ಎಂದು, ಇಂತಹ ದ್ರವಗಳನ್ನು ಕೊಲಾಯಿಡ್ಗಳು, ಎಮಲ್ಷನ್ಗಳು ಎಂದು ಕರೆಯುತ್ತಾರೆ. ನಮ್ಮಲ್ಲಿರುವ ಎಲ್ಲ ಜೀವಕೋಶಗಳು ಕೂಡ ಇಂತಹ ಸ್ಥಿತಿಯಲ್ಲಿ ಇರುವಂತವೇ. ಇವು ಕೂಡ ತೈಲದ ಪೊರೆಯೊಳಗೆ ನೀರು ತುಂಬಿದಂತಹ ಗುಳ್ಳೆಗಳು. ಆದರೆ ಈ ಜೀವಕೋಶಗಳು ಸ್ಥಳ ಬದಲಿಸುತ್ತವಲ್ಲ, ಅದು ಸಾಮಾನ್ಯ ಗುಳ್ಳೆಗಳಿಗೆ ಸಾಧ್ಯವಿಲ್ಲ. ಗುಳ್ಳೆಗಳನ್ನು ಜೀವಕೋಶಗಳಂತೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಬಹುದೇ? ಇದು ಪಾಟೀಲರ ತಂಡದ ಪ್ರಶ್ನೆಗಳು. ಹೀಗೆ ನಮ್ಮ ಮಾತನ್ನು ಕೇಳುವಂತಹ ಸೂಕ್ಷ್ಮ ನೀರ್ಗುಳ್ಳೆಗಳನ್ನು ತಯಾರಿಸಿ ಔಷಧವೇ ಮುಂತಾದ ಬಳಕೆಗಳಿಗೆ ಉಪಯೋಗಿಸುವ ಆಲೋಚನೆ ಇದೆ. ಆದರೆ ಒಂದೇ ಸಮಸ್ಯೆ, ಇವನ್ನು ನಿಯಂತ್ರಿಸಲಾಗದು. ಇದೀಗ ಪಾಟೀಲರ ತಂಡ ಅದಕ್ಕೊಂದು ಉಪಾಯ ಹುಡುಕಿದೆ. ನೀರ್ಗುಳ್ಳೆಗಳಲ್ಲಿ ಕಿಣ್ವಗಳನ್ನು ತುಂಬಿ ಅವು ಗಾಳಿಯನ್ನು ಅರ್ಥಾತ್ ಆಕ್ಸಿಜನ್ನು, ಹೈಡ್ರೋಜನ್ನು ಮುಂತಾದ ಅನಿಲಗಳನ್ನು ಉತ್ಪಾದಿಸುವಂತೆ ಮಾಡಿದರೆ ಹಗುರವಾಗಿ ನೀರಿನಲ್ಲಿ ಮೇಲೇರಬಲ್ಲುವು, ಅಥವಾ ಆ ಅನಿಲಗಳನ್ನು ಬಳಸಿಕೊಳ್ಳುವಂತೆ ಮಾಡಿದರೆ ಗಾಳಿ ಬಿಟ್ಟ ಬಲೂನಿನಂತೆ ಭಾರವಾಗಿ ಮತ್ತೆ ಕೆಳಗೆ ಇಳಿಯಬಲ್ಲುವು. ಇದರೊಟ್ಟಿಗೆ ಅಯಸ್ಕಾಂತವನ್ನು ಉಪಯೋಗಿಸಿದರೆ ನಿರ್ದಿಷ್ಟ ದಿಕ್ಕಿಗೆ ಗುಳ್ಳೆಗಳನ್ನು ಆಕರ್ಷಿಸುವಂತೆಯೂ ಮಾಡಬಹುದು. ಇದು ಇವರ ಉಪಾಯ. ಇದಕ್ಕೆ ಪ್ರೇರಣೆ ನೀರಿನಲ್ಲಿ ಜೀವಿಸುವ ಸೂಕ್ಷ್ಮ ಪಾಚಿ ಸಸ್ಯಗಳಂತೆ. ಇದಕ್ಕಾಗಿ ಇವರು ಸೂಕ್ಷ್ಮವಾದ ಕೋಶಗಳನ್ನು ಸೃಷ್ಟಿಸಿದ್ದಾರೆ. ಇವುಗಳೊಳಗೆ ಕೆಟಲೇಸ್ ಎನ್ನುವ ಕಿಣ್ವ ಹಾಗೂ ಡಿಎನ್ಎ ರಾಸಾಯನಿಕಗಳನ್ನು ಕೂಡಿಸಿದ್ದಾರೆ. ಈ ಕೋಶಗಳು ಆರ್ಗಾನೋಕ್ಲೇ ಅರ್ಥಾತ್ ಅಮೈನೋ ಪ್ರೊಪೈಲ್ ಮೆಗ್ನೀಷಿಯಂ ಫಿಲ್ಲೋಸಿಲಿಕೇಟ್ ಎನ್ನುವ ಗಟ್ಟಿಯಾದ ಸಾವಯವ ವಸ್ತುವಿನಿಂದ ಮಾಡಿದಂಥವು. ಇವುಗಳನ್ನು ವಿದ್ಯುತ್ತು ಅಥವಾ ಅಯಸ್ಕಾಂತ ಬಳಸಿ ಆಕರ್ಷಿಸಬಹುದು. ಹೀಗೆ ತಯಾರಾದ ಈ ಕೃತಕ ಕೋಶಗಳು ನೀರಿನ ತಳದಲ್ಲಿ ಒಟ್ಟಾಗುತ್ತಿದ್ದವು. ನೀರಿಗೆ ಹೈಡ್ರೋಜನ್ ಪರಾಕ್ಸೈಡ್ ಬೆರೆಸಿದಾಗ ಕೋಶದೊಳಗಿನ ಕೆಟಲೇಸ್ ಕಿಣ್ವ ಅದನ್ನು ಒಡೆದು ಹೈಡ್ರೋಜನ್ ಅನ್ನು ಬಿಡುಗಡೆ ಮಾಡುತ್ತಿತ್ತು. ಈ ಅನಿಲದಿಂದಾಗಿ ಕೋಶಗಳು ಹಗುರವಾಗಿ ಬಲೂನಿನಂತೆ ತೇಲಿ ಮೇಲೇರುತ್ತಿದ್ದವು. ಇದೇ ಕೋಶಗಳೊಳಗೆ ಗ್ಲುಕೋಸ್ ಪರಾಕ್ಸೈಡೇಸ್ ಕಿಣ್ವವನ್ನು ಕೂರಿಸಿದಾಗ ಅದು ಬಿಡುಗಡೆಯಾದ ಹೈಡ್ರೋಜನ್ ಅನ್ನು ಉಪಯೋಗಿಸುವುದರಿಂದ ಕೋಶಗಳು ಮರಳಿ ಭಾರಿಯಾಗುತ್ತಿದ್ದವು. ಕೋಶದ ಹೊದಿಕೆಯೊಳಗೆ ಲೋಹದ ಅಣುಗಳಿರುವುದರಿಂದ ಅದನ್ನು ಅಯಸ್ಕಾಂತವನ್ನು ವಿದ್ಯುತ್ತನ್ನು ಬಳಸಿ ನಿರ್ದಿಷ್ಟ ದಿಕ್ಕಿಗೆ ಚಲಿಸುವಂತೆ ನಿರ್ದೇಶಿಸಬಹುದಿತ್ತು. ಎರಡೂ ಕಿಣ್ವಗಳ ಕ್ರಿಯೆಗಳು ಒಂದಿನ್ನೊಂದಕ್ಕೆ ಪ್ರತಿದ್ವಂದಿಯಾಗಿದ್ದರಿಂದ ಇವು ಸ್ವಯಂ ತೇಲುತ್ತಾ ಮುಳುಗುತ್ತಾ ಇದ್ದುವು ಎಂದು ಪಾಟೀಲರ ತಂಡ ವರದಿ ಮಾಡಿದೆ. ತೊಟ್ಟಿಯ ತಳದಲ್ಲಿದ್ದ ತಮಗಿಂತಲೂ ಭಾರಿಯಾದ ವಸ್ತುಗಳನ್ನು ಇವು ಮೇಲೆತ್ತಿಕೊಂಡು ಬಂದವಂತೆ. ಹೀಗೆ ನಿಯಂತ್ರಿಸಿ ಇವುಗಳಿಂದ ಕೆಲಸ ಮಾಡಿಸುವುದು ಸಾಧ್ಯ ಎಂದು ಇವರು ನಿರೂಪಿಸಿದ್ದಾರೆ. ವಲಸೆ ತಂದ ಆತಂಕ. ಭಾರತದಲ್ಲಿ ಬೆಳೆಯುವಂತಹ ಹಲವಾರು ಪ್ರಮುಖ ಬೆಳೆಗಳನ್ನು ಕಾಡಬಲ್ಲಂತಹ ವಿದೇಶಿ ಕೀಟವೊಂದು ಕರ್ನಾಟಕಕ್ಕೆ ವಲಸೆ ಬಂದಿದೆಯಂತೆ. ಹಾಗೆಂದು ಬೆಂಗಳೂರಿನಲ್ಲಿರುವ ಕೃಷಿ ವಿಶ್ವವಿದ್ಯಾನಿಲಯದ ಕೀಟ ತಜ್ಞರು ಪತ್ತೆ ಮಾಡಿದ್ದಾರೆ. ಗೌರಿಬಿದನೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೆಕ್ಕೆಜೋಳದ ಬೆಳೆಗೆ ದಾಳಿ ಇಟ್ಟಿರುವ ಕೀಟ ನಮ್ಮ ದೇಶದ್ದಲ್ಲವಂತೆ, ಇದು ವಲಸೆ ಬಂದ ಕೀಟ ಎಂದು ಕೃಷಿ ವಿಶ್ವವಿದ್ಯಾನಿಲಯದ ಕೀಟಶಾಸ್ತ್ರ ವಿಭಾಗದ ಸಂಶೋಧಕ ಪ್ರಭು ಗಾಣಿಗೇರ್ ಮತ್ತು ಸಂಗಡಿಗರು ಇತ್ತೀಚೆಗೆ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಇಂಗ್ಲಿಷಿನಲ್ಲಿ ಫಾಲ್ ಆರ್ಮಿ ವರ್ಮ್ ಎನ್ನುವ ಇದು ಒಂದು ಚಿಟ್ಟೆಯ ಲಾರ್ವಾ. ಗೌರಿಬಿದನೂರಿನ ಬಳಿ ಮೆಕ್ಕೆಜೋಳದ ಎಲೆಗಳಲ್ಲಿ ತೂತು ಬಿದ್ದಿದ್ದನ್ನು, ಕೆಲವೆಡೆ ಸುರುಳಿ ಸುತ್ತಿಕೊಂಡಿದ್ದನ್ನು ಕೃಷಿ ವಿಜ್ಞಾನಿಗಳು ಗಮನಿಸಿದ್ದರು. ಅದಕ್ಕೆ ಕಾರಣವಾದ ಹುಳುಗಳನ್ನು ಕಂಡಾಗ ಅವು ಸಾಮಾನ್ಯವಾಗಿ ಈ ಬೆಳೆಗಳನ್ನು ಕಾಡುವಂತೆ ಕಾಣಲಿಲ್ಲ. ಹೀಗಾಗಿ ಅವುಗಳನ್ನು ಪ್ರಯೋಗಾಲಯಕ್ಕೆ ಹೊತ್ತು ತಂದು ಬೆಳೆಸಿ ನೋಡಿದ್ದಾರೆ. ಗೂಡು ಕಟ್ಟಿ ಚಿಟ್ಟೆ ಹೊರಬಂದ ಮೇಲೆ ಅವನ್ನು ಗಮನಿಸಿದಾಗ ಈ ಚಿಟ್ಟೆಗಳು ಸ್ಪೋಡೋಪ್ಟೆರಾ ಫ್ರೂಗಿಪರಿಡಾ ಎನ್ನುವ ಪ್ರಭೇದದ ಚಿಟ್ಟೆಗಳೆಂಬುದು ಖಾತ್ರಿಯಾಯಿತು. ಈ ಪ್ರಭೇದವನ್ನು ಭಾರತದಲ್ಲಿಯಾಗಲಿ ಏಷ್ಯಾದಲ್ಲಿಯಾಗಲಿ ಯಾರೂ ಕಂಡ ವರದಿಗಳಿಲ್ಲ. ಸ್ಪೋಡೋಪ್ಟೆರಾ ಫ್ರೂಗಿಪೆರಡ ಹಲವು ಬೆಳೆಗಳನ್ನು ಕಾಡುವ ಪೀಡೆ. ನಮ್ಮಲ್ಲಿ ಬೆಳೆಯುವ ಕಬ್ಬು, ರಾಗಿ, ಭತ್ತ, ಮೆಕ್ಕೆಜೋಳ, ಬೇಳೆಗಳು, ಟೊಮ್ಯಾಟೊ ಮುಂತಾದ ಪ್ರಮುಖ ಕೃಷಿ ಬೆಳೆಗಳನ್ನು ಇದು ಬೇರೆ ಕಡೆಗಳಲ್ಲಿ ಕಾಡಿರುವುದು ಕಂಡಿದೆ. ಕೆನಡಾ, ದಕ್ಷಿಣ ಅಮೆರಿಕಗಳಲ್ಲಿ ಇದರ ಹಾವಳಿ ಹೆಚ್ಚು. ಇತ್ತೀಚೆಗೆ ಇದು ಆಫ್ರಿಕಾದಲ್ಲಿಯೂ ಕಂಡುಬಂದಿದೆ. ಆದರೆ ಏಷ್ಯಾದಲ್ಲಿಯಾಗಲಿ ಭಾರತದಲ್ಲಿಯಾಗಲಿ ಇದು ಇದೆ ಎನ್ನುವುದು ಇದುವರೆಗೂ ತಿಳಿದಿರಲಿಲ್ಲ. ಜುಲೈ ತಿಂಗಳಲ್ಲಿ ಗೌರಿಬಿದನೂರಿನ ಹೊಲಗಳಲ್ಲಿ ಇದನ್ನು ಕಂಡೆವು. ಪ್ರಯೋಗಾಲಯದಲ್ಲಿ ಇವನ್ನು ಕೃಷಿ ಮಾಡುವುದು ತುಸು ಕಷ್ಟವಾಯಿತು. ಏಕೆಂದರೆ ಇವು ಒಂದಿನ್ನೊಂದನ್ನು ತಿಂದು ಬಿಡುತ್ತವೆ. ಅಂತೂ ತಿಂಗಳು ಕಳೆದು ಚಿಟ್ಟೆ ಹೊರಬಂದಾಗಲಷ್ಟೇ ಇದು ಹೊಸ ಪ್ರಭೇದವೆಂದು ನಮಗೆ ಗೊತ್ತಾಗಿದ್ದು ಎಂದು ವಿವರಿಸುತ್ತಾರೆ ಪ್ರಭು ಗಾಣಿಗೇರ್. ಇದು ಹೇಗೆ ಭಾರತಕ್ಕೆ ಕಾಲಿಟ್ಟಿತೋ ಗೊತ್ತಿಲ್ಲ. ಬಹುಶಃ ಮಾನ್ಸೂನ್ ಮೋಡಗಳ ಜೊತೆಯಲ್ಲಿ ಇವುಗಳ ಮೊಟ್ಟೆ ಹಾರಿ ಬಂದು ಬಿದ್ದಿರಬಹುದು. ಇಲ್ಲವೇ ಯಾವುದಾದರೂ ಸಾಮಾನುಗಳ ಜೊತೆಯಲ್ಲಿ ಕಸವಾಗಿ ಸೇರಿಕೊಂಡು ಬಂದಿರಬಹುದು ಎಂಬ ಊಹೆಗಳಿವೆ. ಅಥವಾ ಲಾಭಕೋರರು ಯಾರಾದರೂ ಇದನ್ನು ತಂದು ಹಾಕಿದ್ದರೂ ಆಶ್ಚರ್ಯವಿಲ್ಲ. ಏನೇ ಇರಲಿ, ಹೀಗೆ ವಲಸೆ ಬಂದ ಜೀವಿಗಳು ಹೊಸ ಪರಿಸರಕ್ಕೆ ಉಗ್ಗಿಕೊಂಡು ಬಿಟ್ಟರೆ ಅವನ್ನು ಹತ್ತಿಕ್ಕುವುದು ಕಷ್ಟ. ಏಕೆಂದರೆ ಹೊಸ ಪರಿಸರದಲ್ಲಿ ಅವನ್ನು ತಡೆಯುವ ಸಹಜ ವೈರಿಗಳು ಇರುವುದಿಲ್ಲ. ಕಳೆದ 2 ವರ್ಷಗಳ ಹಿಂದಷ್ಟೇ ಹೀಗೆ ಟೊಮ್ಯಾಟೋಗೂ ಒಂದು ವಲಸೆ ಜೀವಿಯ ಕಾಟ ಕಾಡಿ ಸಾಕಷ್ಟು ನಷ್ಟವಾಗಿತ್ತು ಎನ್ನುತ್ತದೆ ಕರೆಂಟ್ ಸೈನ್ಸ್. ಈ ಹೊಸ ಪೀಡೆಯನ್ನು ಗುರುತಿಸುವುದು ಸುಲಭವಂತೆ. ಈ ಹುಳುಗಳ ಮೈಮೇಲೆ ಉದ್ದಕ್ಕೂ ಬೊಟ್ಟು ಇಟ್ಟಂತೆ ಕರಿ ಚುಕ್ಕೆಗಳಿವೆ. ಅಲ್ಲದೆ ಬಾಲದ ಬಳಿ 4 ದೊಡ್ಡ ಚುಕ್ಕೆಗಳು ಇರುವುದು ಇದರ ವಿಶಿಷ್ಟ ಗುರುತು. ಹೀಗಾಗಿ ರೈತರು ಇದನ್ನು ಗುರುತಿಸುವುದು ಸುಲಭ. ಆರಂಭದ ಹಂತದಲ್ಲಿಯೇ ಇದನ್ನು ಗುರುತಿಸಿದರೆ ಬೇವಿನೆಣ್ಣೆಯನ್ನು ಸಿಂಪಡಿಸಿ ಕೂಡ ಇದನ್ನು ನಿಯಂತ್ರಿಸಬಹುದು. ಆದರೆ ಸೋಂಕು ಅತಿ ಹೆಚ್ಚು ಇದ್ದಾಗ ಕೀಟನಾಶಕಗಳ ಮೊರೆ ಹೋಗದೆ ನಿರ್ವಾಹವಿಲ್ಲ ಎನ್ನುತ್ತಾರೆ ಪ್ರಭು ಗಾಣಿಗೇರ್. ಹಾ, ವೈರಿ ದೇಶದೊಳಗೆ ನುಸುಳುವಾಗಲೇ ಗೊತ್ತಾಗಿಬಿಟ್ಟಿರುವುದರಿಂದ ಬಹುಶಃ ಅದನ್ನು ಹತ್ತಿಕ್ಕುವುದು ಸಾಧ್ಯವೇನೋ. ಏನಿಲ್ಲವಾದರೂ ಅದರಿಂದಾಗುವ ಅಪಾಯದ ಬಗ್ಗೆ ಎಚ್ಚರ ಆಗಿರುವುದರಿಂದ ಕಣ್ಗಾವಲಿರುವುದು ಬಲು ಮುಖ್ಯ. ಹೀಗೆನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿರುವ ಇಂಡಿಯಾ ಸೈನ್ಸ್ ವೈರ್. ತುಂತುರು ಸುದ್ದಿಗಳು. ಬಾಲ ಬೆಳೆಯುವುದು ಹೇಗೆ ಗೊತ್ತೇ? ಜೇಡಿಮಣ್ಣನ್ನು ಒತ್ತಿದಾಗ ಅದು ಒಮ್ಮೆ ನೀರಿನಂತೆ ಹರಿದು ಮತ್ತೊಮ್ಮೆ ಹೇಗೆ ಗಟ್ಟಿಯಾಗುತ್ತದೆಯೋ, ಹಾಗೆಯೇ ಜೀವಕೋಶಗಳ ಗುಂಪು ಒಮ್ಮೆ ದ್ರವದಂತೆಯೂ ಇನ್ನೊಮ್ಮೆ ಗಟ್ಟಿ ವಸ್ತುವಿನಂತೆಯೂ ವರ್ತಿಸುವುದರಿಂದ ಜೀವಕೋಶಗಳ ಮುದ್ದೆ ಆಕಾರ ಪಡೆದುಕೊಂಡು ಜೀವಿಯಾಗುತ್ತದಂತೆ. ಹೀಗೊಂದು ಸಂಶೋಧನೆ ಮೊನ್ನೆ ವರದಿಯಾಗಿದೆ. ಸುಮಾರು 200 ವರ್ಷಗಳು ಹಳೆಯ ಬ್ರೆಜಿಲ್ನ ಸುಪ್ರಸಿದ್ಧ ಹಾಗೂ ಚಾರಿತ್ರಿಕ ವಸ್ತು ಸಂಗ್ರಹಾಲಯವು ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. 1818ರಲ್ಲಿ ಸ್ಥಾಪನೆಯಾಗಿದ್ದ ಈ ಸಂಗ್ರಹಾಲಯ ಪ್ರಪಂಚದಲ್ಲಿ ಅತಿ ಹಳೆಯದು ಹಾಗೂ ಸುಮಾರು 2 ಕೋಟಿ ವಸ್ತುಗಳನ್ನು ಸಂಗ್ರಹಿಸಿಟ್ಟಿತ್ತು. ಇವೆಲ್ಲವೂ ಈಗ ಸುಟ್ಟು ಭಸ್ಮವಾಗಿವೆ. ಇದರೊಟ್ಟಿಗೆ ಈಗ ಅಲ್ಲಿ ಕಾಣೆಯಾಗಿರುವಂತಹ 100+ ಭಾಷೆಗಳ ಧ್ವನಿ ಮುದ್ರಿಕೆಗಳು ಕೂಡ ಸುಟ್ಟು ಭಸ್ಮವಾಗಿವೆಯಂತೆ. ಹೊಗೆಯಲ್ಲಿ ಮಸಿ ಇರುವುದೇಕೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇದೋ, ಹೊಗೆಯಂತಹ ಅತಿ ಬಿಸಿಯಾದ ವಾತಾವರಣದಲ್ಲಿಯೂ ಅಣುಗಳು ಹೆಪ್ಪುಗಟ್ಟಿ ಮಸಿಯಾಗುವ ಬಗ್ಗೆ ಹೇಗೆ ಎನ್ನುವುದು ಈಗ ಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣಸುದ್ದಿಯಲ್ಲಿ ಕೇಳುವಿರಿ. ಇದು ಹಿರಿಯ ಪತ್ರಕರ್ತ ವಿಜ್ಞಾನ ಲೇಖಕ ನಾಗೇಶ್ ಹೆಗಡೆಯವರು ಜಾಣಸುದ್ದಿಗೆ ಕಳಿಸಿರುವ ಸಂದೇಶ.
ನಮಗೆಲ್ಲ ಬಹಳ ಆತ್ಮೀಯ ಸೊಗಸಾದ ಸುದ್ದಿ ಮಾಧ್ಯಮ. ಇದುವರೆಗೆ ನಾವೆಲ್ಲ ವಿಜ್ಞಾನವನ್ನ ಪತ್ರಿಕೆಯಲ್ಲಿ ಓದ್ತಾ ಇದ್ದಿದ್ವಿ ಅಥವಾ ಟಿವಿಲಿ ನೋಡ್ತಾ ಇದ್ದಿದ್ವಿ. ಕೇವಲ ವಿಜ್ಞಾನ ವಿಷಯಗಳನ್ನ ಕಿವಿಯ ಮೂಲಕ, ಕೇವಲ ಧ್ವನಿಗ್ರಹಣದ ಮೂಲಕ ಪ್ರಸಾರ ಮಾಡ್ತಾ ಇರುವಂತ ಅತ್ಯಂತ ವಿಶಿಷ್ಟವಾದ ಏಕೈಕ ಕರ್ನಾಟಕದ ಏಕೈಕ ಸುದ್ದಿ ಮಾಧ್ಯಮ ಅನ್ನೋದಕ್ಕೆ ಬಹಳ ಖುಷಿಯಿಂದ ನಾನು ಅನೇಕ ಮಿತ್ರರಿಗೆಲ್ಲ ಹೇಳ್ತಾ ಇರ್ತೀನಿ. ಅದರಲ್ಲಿ ಎಷ್ಟೆಲ್ಲ ವಿಷಯ ವೈವಿಧ್ಯಗಳಿರ್ತವೆ. ಇನ್ನು ವಿಶೇಷ ಅಂದ್ರೆ ಅದು ಕೇಳಕ್ಕೆ ನಮಗೆ ಬೆಳಕು ಬೇಕು ಅಂತಿಲ್ಲ, ಕರೆಂಟ್ ಬೇಕು ಅಂತಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ಯಾವಾಗ ಬೇಕಾದ್ರೂ ಕೇಳಬಹುದು, ಕ್ವೈಟ್ ಆಗಿದ್ದಾಗ ಕೇಳಬಹುದು, ಎಲ್ಲೋ ಪಾರ್ಕಲ್ಲಿ ಕುತ್ಕೊಂಡಿದ್ದಾಗ ಕೇಳಬಹುದು. ಸೊ ಅನೇಕ ರೀತಿಯ ಅಪರೂಪದ ಸಂಗತಿಗಳನ್ನೆಲ್ಲ ಇವರು ನಮಗೆ ವಿಜ್ಞಾನದ ಹೆಸರಿನಲ್ಲಿ ಅಥವಾ ಜಾಣ ಸುದ್ದಿ ಹೆಸರಿನಲ್ಲಿ ನಮಗೆ ಕೊಡ್ತಾ ಇದ್ದಾರಲ್ಲ. ಇಂಥ ವಿಶಿಷ್ಟ ಸಾಧನೆಗೆ ಕೊಳ್ಳೇಗಾಲ ಶರ್ಮಾ ಅವರಿಗೆ ಹಾಗೂ ಅವರ ವೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. 1 ವರ್ಷ ಕಂಪ್ಲೀಟ್ ಮಾಡಿದಾರಲ್ಲ, ಇದು ಹೀಗೆ ಮುಂದುವರಿತಾ ಇರಲಿ. ದಶಕಗಳ ಶತಕಗಳ ಸಾಧನೆಯೂ ಕೂಡ ಜಾಣ ಸುದ್ದಿಯ ಮಡಲಿಗೆ ಬರಲಿ ಅಂತೇಳಿ ಹಾರೈಸ್ತೀನಿ.
ಅಜ್ಜನ ಪುಟಗಳು, ಹಳೆಯ ಆದರೆ ಗಮನಾರ್ಹವಾದಂತಹ ವೈಜ್ಞಾನಿಕ ಕೃತಿಗಳನ್ನು ಕನ್ನಡಿಗರಿಗೆ ಪರಿಚಯಿಸುವುದು ಈ ಅಜ್ಜನ ಪುಟಗಳ ಉದ್ದೇಶ. ಚಾರ್ಲ್ಸ್ ಡಾರ್ವಿನ್ನರ ಬಗ್ಗೆ ನಮಗೆಲ್ಲ ಗೊತ್ತು. ಜೀವಿಗಳು ವಿಕಾಸವಾದದ್ದು ಹೇಗೆ ಎನ್ನುವ ಬಗ್ಗೆ ವಿಶ್ವಾಸಾರ್ಹವಾದ ತರ್ಕವನ್ನು ನೀಡಿ ನಮ್ಮ ಅರಿವಿನ ಹಾದಿಯನ್ನೇ ಪಲ್ಲಟಿಸಿದವರು ಡಾರ್ವಿನ್. ಇವರು ಬರೆದ ಆರಿಜಿನ್ ಆಫ್ ಸ್ಪೀಸೀಸ್ ಎನ್ನುವ ಹೆಸರಿನಿಂದ ಆರಂಭವಾಗುವ ಪುಸ್ತಕ ಜೀವಿ ವಿಜ್ಞಾನವಷ್ಟೇ ಅಲ್ಲ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಅರ್ಥಶಾಸ್ತ್ರ, ಮಾನವಶಾಸ್ತ್ರ, ತತ್ವಶಾಸ್ತ್ರ ಮುಂತಾದ ವಿವಿಧ ಜ್ಞಾನ ಶಾಖೆಗಳನ್ನು ಪ್ರಭಾವಿಸಿದೆ. ಮಾನವನ ಯೋಚನೆಯ ದಿಕ್ಕನ್ನೇ ಬದಲಿಸಿದೆ. ಚಾರ್ಲ್ಸ್ ಡಾರ್ವಿನ್ನರ ಸಾಧನೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅವರ ಬರಹಗಳು ಎಷ್ಟು ವೈಜ್ಞಾನಿಕವಾಗಿದ್ದುವೋ ಅಷ್ಟೇ ಸ್ವಾರಸ್ಯಕರವೂ ಆಗಿದ್ದುವು. ಅವರು ಯುವಕರಾಗಿದ್ದಾಗ ಕೈಗೊಂಡ ಸಾಗರಯಾನ, ಆ ವೇಳೆ ಕೈಗೊಂಡ ಸಂಶೋಧನೆಗಳು ಅವರ ಚಿಂತನೆಗಳಿಗೆ ಮೂಲವಾಗಿತ್ತು. HMS ಬೀಗಲ್ ಎನ್ನುವ ಹಡಗಿನಲ್ಲಿ ಅವರು 2 ವರ್ಷಗಳ ಕಾಲ ಪ್ರಪಂಚದ ವಿವಿಧೆಡೆಗೆ ಪಯಣಿಸಿದ್ದರು. 1831ರ ಡಿಸೆಂಬರ್ 27ರಂದು ಆರಂಭವಾದ ಈ ಚಾರಿತ್ರಿಕ ಪಯಣದ ಪ್ರಮುಖ ವಿವರಗಳನ್ನು ಅವರು ಒಂದು ದಿನಚರಿಯಲ್ಲಿ ದಾಖಲಿಸಿದ್ದಾರೆ. ಅದನ್ನೇ ದಿ ಜರ್ನಲ್ ಆಫ್ ರಿಸರ್ಚರ್ಸ್ ಇನ್ ಟು ದಿ ನ್ಯಾಚುರಲ್ ಹಿಸ್ಟರಿ ಅಂಡ್ ಜಿಯಾಲಜಿ ಆಫ್ ಪ್ಲೇಸಸ್ ವಿಸಿಟೆಡ್ ಡ್ಯೂರಿಂಗ್ ದಿ ವಾಯೇಜ್ ಅರೌಂಡ್ ದಿ ವರ್ಲ್ಡ್ ಆಫ್ HMS ಬೀಗಲ್ ಎಂಬ ಪುಸ್ತಕವನ್ನಾಗಿ 1872ರಲ್ಲಿ ಪ್ರಕಟಿಸಿದ್ದರು. ಈ ಪುಸ್ತಕ ಡಾರ್ವಿನ್ನರ ನೋಟ ಎಷ್ಟು ಸೂಕ್ಷ್ಮವಾಗಿತ್ತೆಂಬುದನ್ನು ಪರಿಚಯಿಸುತ್ತದೆ. ಜೊತೆಗೆ ಅಂದಿನ ಕಾಲದ ಪರಿಸರ ಹಾಗೂ ಆ ಬಗ್ಗೆ ನಮಗಿದ್ದ ತಿಳುವಳಿಕೆ ಅರಿವನ್ನು ಅಂದಿನ ಬದುಕಿನ ಸುಂದರ ಚಿತ್ರಣವನ್ನು ನೀಡುತ್ತದೆ. ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿ ನಿಮಗಾಗಿ ಇಲ್ಲಿ ಕತೆ ಹೇಳುತ್ತಿದ್ದೇವೆ. ಪ್ರತಿ ವಾರವೂ ಒಂದಿಷ್ಟು ಸಾಗರ ಪಯಣ ಮಾಡೋಣ, ಅಜ್ಜನ ಪುಟಗಳನ್ನು ತಿರುವೋಣ. ಇದು ಇಲ್ಲಿದೆ ಮೊದಲ ದಿನದ ಪಯಣ. ಭಾರಿಯಾಗಿ ಬೀಸುತ್ತಿದ್ದ ನೈಋತ್ಯ ಮಾರುತಗಳಿಂದಾಗಿ 2 ಬಾರಿ ಹೊರಟು ಹಿಮ್ಮೆಟ್ಟಿದ ಬೀಗಲ್ ಹಡಗು ಕೊನೆಗೂ ಡೇವನ್ ಪೋರ್ಟಿನಿಂದ ಹೊರಟಿತು. 10 ಫಿರಂಗಿಗಳಿದ್ದ ಈ ಕುವೆ ಹಡಗು ಕ್ಯಾಪ್ಟನ್ ಫಿಟ್ಜ್ ರಾಯ್ನ ನೇತೃತ್ವದಲ್ಲಿ 27 ಡಿಸೆಂಬರ್ 1831ರಂದು ಪ್ರಯಾಣ ಆರಂಭಿಸಿತು. ಕ್ಯಾಪ್ಟನ್ ಕಿಂಗರ ನೇತೃತ್ವದಲ್ಲಿ ಆರಂಭವಾಗಿದ್ದ ಪಟಗೋನಿಯಾ ಹಾಗೂ ಶಿಯರಾ ಡೆಫ್ಯೂಗೋದ ಸರ್ವೇಕ್ಷಣೆಗಳನ್ನು ಮುಗಿಸುವುದು, ಚಿಲಿ, ಪೆರು ಹಾಗೂ ಶಾಂತಿಸಾಗರದ ಕೆಲವು ದ್ವೀಪಗಳ ಕರಾವಳಿಗಳ ಸರ್ವೆ ಮತ್ತು ಪ್ರಪಂಚದ ಹಲವೆಡೆ ಕಾಲಮಾನವನ್ನು ಅಳೆಯುವುದು ಈ ಅನ್ವೇಷಣೆಯ ಉದ್ದೇಶ. ಜನವರಿ 6ರಂದು ನಾವು ಟೆನರಿಫೆ ತಲುಪಿದೆವು. ಆದರೆ ನಮ್ಮ ಜೊತೆಗೆ ಕಾಲರವು ಎಲ್ಲಿ ದ್ವೀಪವನ್ನು ತಲುಪಿ ಬಿಡುತ್ತದೋ ಎಂಬ ಭಯದಿಂದ ಅಂದೇ ತೀರಕ್ಕೆ ಇಳಿಯಲಿಲ್ಲ. ಮರುದಿನ ಬೆಳಿಗ್ಗೆ ದೂರದಲ್ಲಿ ಗ್ರ್ಯಾಂಡ್ ಕ್ಯಾನರಿ ದ್ವೀಪಗಳ ಅಂಕುಡೊಂಕಾದ ಬೆನ್ನು ಕಂಡಿತು. ಅದರ ಹಿಂದಿನಿಂದ ಸೂರ್ಯ ಥಟಕ್ಕನೆ ಉದಯಿಸಿ ಟೆನರಿಫೆಯ ಶಿಖರವನ್ನು ಬೆಳಗುವುದನ್ನು ಕಂಡೆವು. ಶಿಖರದ ಕೆಳಗೆಲ್ಲ ಮೋಡಗಳು ಹಿಂಜಿದ ಉಣ್ಣೆಯಂತೆ ಕವಿದಿದ್ದುವು. ನಾವು ಮರೆಯಲಾಗದಂತಹ ದಿನಗಳಲ್ಲಿ ಇದು ಮೊದಲನೆಯದು. ಜನವರಿ 18, 1832 ನಾವು ಸೇಂಟಿಯಾಗೋ ದ್ವೀಪದ ಪ್ರಾಯ ಬಂದರಿನಲ್ಲಿ ಲಂಗರು ಹಾಕಿದೆವು. ಈ ಪ್ರಸ್ಥಭೂಮಿಯ ಭೂಶಿರ ದಿವಡೆಯಲ್ಲಿನ ಪ್ರಮುಖ ದ್ವೀಪ ಸ್ಯಾಂಟ್ ಯಾಗೋದಲ್ಲಿನ ಬಂದರು ಇದು. ಕಡಲಿನಿಂದ ನೋಡಿದಾಗ ಪ್ರಾಯ ಬಂದರಿನ ಪರಿಸರವೆಲ್ಲವೂ ಬರಡು ಎನಿಸುತ್ತದೆ. ಬಹಳ ಹಿಂದೆ ಸುರಿದ ಜ್ವಾಲಾಮುಖಿಯ ಬೆಂಕಿ ಹಾಗೂ ಉಷ್ಣವಲಯದ ಸೂರ್ಯನ ಸುಡುಬಿಸಿಲಿನಿಂದಾಗಿ ಇಲ್ಲಿನ ಬಹುತೇಕ ಸ್ಥಳಗಳಲ್ಲಿ ಹಸಿರು ಬೆಳೆಯದಂತಾಗಿದೆ. ಪ್ರಸ್ಥಭೂಮಿಯಿಂದ ಹಂತ ಹಂತವಾಗಿ ನೆಲ ಮೇಲೇರುತ್ತಾ ಸಾಗುತ್ತದೆ. ಅಲ್ಲಲ್ಲಿ ಚೂಪಾದ ಗೋಪುರಗಳಂತಹ ಬೆಟ್ಟಗಳಿವೆ. ಕ್ಷಿತಿಜದ ಗುಡ್ಡವು ಎತ್ತರದ ಪರ್ವತ ಮಾಲೆ ವಕ್ರ ರೇಖೆಗಳನ್ನು ಎಳೆದಿದೆ. ಸದಾ ಮಬ್ಬಾಗಿರುವ ಅಲ್ಲಿನ ಹವೆಯಲ್ಲಿ ಇದು ಬಲು ಸುಂದರವಾದ ದೃಶ್ಯವಾಗಿ ತೋರುತ್ತದೆ. ಆಗಷ್ಟೇ ಕಡಲಿನಿಂದ ಇಳಿದು ಪ್ರಪ್ರಥಮ ಬಾರಿಗೆ ಅಲ್ಲಿನ ತೆಂಗಿನ ತೋಪಿನೊಳಗೆ ಕಾಲಿಡುವ ಯಾವನಿಗೂ ಕೂಡ ಖುಷಿಯಾಗದೇ ಇರದು. ಆ ದ್ವೀಪ ಬರಡು ಎನಿಸಿದರೂ ಕೇವಲ ಇಂಗ್ಲೆಂಡಿನ ಹಸಿರು ತುಂಬಿದ ಬಯಲುಗಳನ್ನಷ್ಟೇ ಕಂಡವರಿಗೆ ಈ ಬರಡು ನೆಲವು ಹೊಸತಾಗಿ ಕಾಣಿಸುವುದರಲ್ಲಿ ಅಚ್ಚರಿ ಏನಿಲ್ಲ ಬಿಡಿ. ಆ ಲಾವಾಶಿಲೆಗಳ ಬಯಲಿನಲ್ಲಿ ದೂರ ದೂರದವರೆಗೆ ಒಂದೇ ಒಂದು ಹಸಿರಲೆಯೂ ಕಾಣಿಸದು. ಆದರೂ ಕೆಲವು ಹಸುಗಳ ಜೊತೆಗೆ ಆಡುಗಳ ಹಿಂಡುಗಳು ಅಲ್ಲಿ ಬದುಕು ಕಟ್ಟಿಕೊಂಡಿವೆ. ಮಳೆ ಬಲು ಅಪರೂಪ, ಆದರೆ ಬಲು ಅಲ್ಪಕಾಲ ಮಳೆ ಭಾರಿಯಾಗಿ ಸುರಿಯುತ್ತದೆ. ಮಳೆ ಸುರಿದ ತಕ್ಷಣವೇ ಅಲ್ಲಿರುವ ಎಲ್ಲ ಸಂದುಬಂದುಗಳಿಂದಲೂ ಹಸಿರು ಚಿಗುರೊಡೆಯುತ್ತದೆ. ಶೀಘ್ರವೇ ಒಣಗಿ ಹುಲ್ಲಾಗಿಯೂ ಬಿಡುತ್ತದೆ. ಇದೇ ಅಲ್ಲಿನ ಪ್ರಾಣಿಗಳ ಬದುಕಿಗೆ ಜೀವಾಳ. ಕಳೆದೊಂದು ವರ್ಷದಿಂದಲೂ ಇಲ್ಲಿ ಮಳೆಯಾಗಿಲ್ಲವಂತೆ. ಈ ದ್ವೀಪವು ಪತ್ತೆಯಾದ ಮೊದಲಲ್ಲಿ ಪ್ರಾಯ ಬಂದರಿನ ನೆರೆಹೊರೆಯಲ್ಲೆಲ್ಲ ಮರಗಳ ಹೊದಿಕೆ ಇತ್ತಂತೆ. ವಿವೇಚನೆ ಇಲ್ಲದೆ ಮರಗಳನ್ನು ನಾಶ ಮಾಡಿದ್ದು ಇಲ್ಲಿ ಸೇಂಟ್ ಹೆಲೆನಾ ಹಾಗೂ ಇನ್ನು ಕೆಲವು ಕೆನರಿ ದ್ವೀಪಗಳನ್ನು ಹೆಚ್ಚು ಕಡಿಮೆ ಬರಡಾಗಿಸಿದೆ. ಮಳೆಗಾಲದ ಕೆಲವು ದಿನಗಳಲ್ಲಿ ಮಾತ್ರ ನೀರು ಹರಿಯುವ ಸಪಾಟಾದ ವಿಶಾಲ ಕಣಿವೆ ಇಲ್ಲಿದೆ. ಇಲ್ಲಿ ಎಲೆಗಳೇ ಇಲ್ಲದ ಕುರುಚಲು ಪೊದೆಗಳನ್ನು ನಾವು ಕಾಣಬಹುದು. ಕೆಲವೇ ಜೀವಗಳು ಈ ಕಣಿವೆಯಲ್ಲಿ ವಾಸ ಮಾಡುತ್ತವೆ. ಇಲ್ಲಿ ಸಾಮಾನ್ಯವಾಗಿ ಕಾಣಬರುವ ಪಕ್ಷಿ ಎಂದರೆ ಡಾಸೆಲೋ ಯಾಗೋಯೆನ್ಸಿಸ್ ಎನ್ನುವ ಮೀನ್ಚುಳ್ಳಿ. ಹರಳು ಬೀಜದ ಗಿಡಗಳ ಮೇಲೆ ಕುಳಿತ ಇದು ಮಿಡತೆಗಳನ್ನು ಹಲ್ಲಿಗಳನ್ನು ಹಿಡಿಯಲು ಆಗಾಗ್ಗೆ ಚಿಮ್ಮುವುದನ್ನು ನಾವು ನೋಡಬಹುದು. ಗಾಢ ಬಣ್ಣವಿದ್ದರೂ ಇದು ಯುರೋಪಿನ ಮಿಂಚುಳ್ಳಿಗಳಷ್ಟು ಸುಂದರವೇನಲ್ಲ. ಆದರೆ ಹಾರಾಟ ಹಾಗೂ ಒಣಪ್ರದೇಶದಲ್ಲಿರುವ ಅದರ ವಾಸನೆಲೆಯಲ್ಲಿಯೂ ಅದು ಯುರೋಪಿನವುಗಳಿಗಿಂತ ಸಾಕಷ್ಟು ಭಿನ್ನವಾಗಿ ಕಾಣುತ್ತದೆ. ಅಜ್ಜನ ಪುಟಗಳು ಮುಂದಿನ ಸಂಚಿಕೆಯಲ್ಲಿಯೂ ಮುಂದುವರಿಯುವುದು. ಜಾಣ ನುಡಿ ಸೆಪ್ಟೆಂಬರ್ 9, 1923 ನ್ಯೂಗಿನಿ ದ್ವೀಪವಾಸಗಳಲ್ಲಿ ಕಂಡುಬರುವ ವಿಚಿತ್ರ ನರರೋಗಕ್ಕೆ ಕಾರಣವನ್ನು ತಿಳಿಸಿದ ಹಾಗೂ 1976ರಲ್ಲಿ ವೈದ್ಯಕೀಯ ನೋಬೆಲ್ ಪಾರಿತೋಷಕವನ್ನು ಹಂಚಿಕೊಂಡ ವೈದ್ಯ ಕಾರ್ಲ್ಟನ್ ಗಾಜುಚೆಕ್ ಹುಟ್ಟಿದ ದಿನ. ಆಸ್ಟ್ರಿಯಾದಲ್ಲಿ ಹುಟ್ಟಿದ ಗಾಜುಚೆಕ್ ವೈದ್ಯ ಸೇವೆಗೆಂದು ಆಯ್ದುಕೊಂಡಿದ್ದು ದೂರದ ನ್ಯೂಗಿನಿ ದ್ವೀಪಗಳನ್ನು. ನಾಗರಿಕತೆಯ ಸೋಂಕೇ ಇಲ್ಲದ ಅಲ್ಲಿನ ಬುಡಕಟ್ಟು ಜನಾಂಗಗಳ ಜೊತೆಗೆ ಬೆರೆತು ಅಲ್ಲಿಯೇ ನೆಲೆಸಿದ್ದರು. ಆ ವೇಳೆ ಅಲ್ಲಿನ ಕುರು ಜನಾಂಗದಲ್ಲಿ ಕಾಣಿಸುತ್ತಿದ್ದ ವಿಶಿಷ್ಟ ರೋಗವೊಂದರ ಬಗ್ಗೆ ಇವರು ಅಧ್ಯಯನ ಕೈಗೊಂಡರು. ಕುರು ಜನಾಂಗದ ಪುರುಷರು, ಅದರಲ್ಲೂ ಹಿರಿಯರ ಸ್ನಾಯುಗಳು ಹಾಗೂ ನರಗಳು ಕ್ರಮೇಣ ಸವೆದು ಕೃಶರಾಗಿ ಸಾಯುತ್ತಿದ್ದರು. ಕುರು ಜನರ ಆಹಾರ ಪದ್ಧತಿಗಳು ಹಾಗೂ ಇತರೆ ನಡವಳಿಕೆಗಳನ್ನು ಅಧ್ಯಯನ ಮಾಡಿದ ಗಾಜುಚೆಕ್ ಅಲ್ಲಿನ ಹಿರಿಯರು ತಾವು ಕೊಂದು ತಂದ ಮನುಷ್ಯರ ಮಿದುಳನ್ನು ತಿನ್ನುತ್ತಿದ್ದುದರಿಂದ ಈ ರೋಗ ಬರುತ್ತಿರಬಹುದು ಎಂದು ಗುಮಾನಿಪಟ್ಟರು. ಏಕೆಂದರೆ ಮಿದುಳನ್ನು ಕೇವಲ ಪುರುಷರಷ್ಟೇ ತಿನ್ನುತ್ತಿದ್ದರು. ಈ ಬಗ್ಗೆ ಅಧ್ಯಯನ ನಡೆಸಿದ ಇವರು ಮಿದುಳಿನಲ್ಲಿರುವ ಯಾವುದೋ ಸೋಂಕು ಈ ನರಭಕ್ಷಕರನ್ನು ತಾಕಿ ರೋಗವನ್ನುಂಟು ಮಾಡುತ್ತಿರಬೇಕು ಎಂದು ಊಹಿಸಿದರು. ಅದು ಯಾವುದು ಎಂದು ನಿರೂಪಿಸಲು ಸಾಧ್ಯವಾಗದಿದ್ದರೂ ಅದು ಸೋಂಕೇ ಎಂದು ಇವರು ಖಚಿತಪಡಿಸಿದ್ದರು. ಇದೇ ಬಗೆಯ ಸ್ಲೋ ವೈರಸ್ಸುಗಳು ಅಥವಾ ನಿಧಾನ ವೈರಸ್ಸುಗಳು ಎನ್ನುವಂತಹ ಸೋಂಕುಗಳು ಅನಂತರ ಪತ್ತೆಯಾದವು. ದನಗಳಲ್ಲಿ ಸ್ಕ್ರೇಪಿ ಎನ್ನುವ ಒಂದು ಸೋಂಕು ಕೂಡ ಇಂತಹುದೇ ರೋಗ. ಗಾಜುಚೆಕ್ ನ್ಯೂಗಿನಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಅಲ್ಲಿನ ಹರೆಯದ ಮಕ್ಕಳನ್ನು ಲೈಂಗಿಕವಾಗಿ ಶೋಷಿಸಿದರು ಎಂಬ ಕಾರಣಕ್ಕಾಗಿ ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿದ್ದಾಗ ಕೇಸು ಹೂಡಲಾಯಿತು. 1 ವರ್ಷ ಅವರು ಜೈಲುವಾಸವನ್ನು ಅನುಭವಿಸಿದರು. ಜೈಲಿನಿಂದ ಬಂದ 1 ವರ್ಷದಲ್ಲಿ ಆತ ತನ್ನ ತವರಿನಲ್ಲಿಯೇ ಸಾವನ್ನಪ್ಪಿದರು. ಇದು ಇಂದಿನ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಇದಕ್ಕೆ ಇಂಡಿಯನ್ ಸೈನ್ಸ್ ವೈರ್ನ ಸಹಕಾರವೂ ಇದೆ. ಜಾಣಸುದ್ದಿಯನ್ನು ಕುರಿತ ಸಲಹೆ, ಸಂದೇಹಗಳು ಹಾಗೂ ಪ್ರಶ್ನೆಗಳಿದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.